ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ದ ವಾಯ್ಸ್ ಆಫ್ ಹೋಪ್ ಬಾನುಲಿ ಕಾರ್ಯಕ್ರಮ. ನಮಸ್ಕಾರ ಪ್ರೀತಿಯ ಕೇಳುಗರೆ, ನಾನು ನಿಮ್ಮ ಆಕಾಂಕ್ಷಾ ಪಾಲ್. ನಮ್ಮ ನಿಲಯದ ಕನ್ನಡ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಮುಂದಿನ 30 ನಿಮಿಷಗಳಲ್ಲಿ ಸುಮಧುರ ಹಾಡುಗಳು ಹಾಗೂ ದೇವರ ವಾಕ್ಯವನ್ನು ಕೇಳೋಣ. ಈ ಕಾರ್ಯಕ್ರಮವು ನಿಮಗೆ ಸಂತೋಷ ತರಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸುಮಧುರ ಗೀತೆಯನ್ನು ಆಲಿಸೋಣ. ನಿಮಗೆ ಸತ್ಯವೇದದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ವಿಳಾಸಕ್ಕೆ ಪತ್ರ ಬರೆಯಿರಿ ಅಥವಾ ದೂರವಾಣಿ ಕರೆ ಮಾಡಿರಿ. ನಮ್ಮ ದೂರವಾಣಿಯ ಸಂಖ್ಯೆ 9060684773 ಹಾಗೂ 8390605299. ನಮ್ಮ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, SDA ಮಿಷನ್ ಕಾಂಪೌಂಡ್, ಸ್ಯಾಲಸ್ಬರಿ ಪಾರ್ಕ್, ಮಾರ್ಕೆಟ್ ಯಾರ್ಡ್ ಪೋಸ್ಟ್, ಪುಣೆ 411037, ಮಹಾರಾಷ್ಟ್ರ.
ನಮಸ್ಕಾರ ಆತ್ಮೀಯ ಕೇಳುಗರೆ, ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಅರ್ಪಿಸುವ ಅನುದಿನದ ಮನ್ನಾ ಬಾನುಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಿಮ್ಮ ಬಾನುಲಿ ಬೋಧಕನಾದ ಸುರೇಂದ್ರನು ಮಾಡುವ ನಮಸ್ಕಾರಗಳು. ಈ ಬಾನುಲಿ ಕಾರ್ಯಕ್ರಮವು ತಮ್ಮೆಲ್ಲರಿಗೂ ಸಂತಸ ತಂದಿದೆ ಎಂಬುದಾಗಿ ನಾವು ನಂಬುತ್ತೇವೆ ಮತ್ತು ನಿಮಗಾಗಿ ನಿತ್ಯವೂ ಪ್ರಾರ್ಥಿಸುತ್ತೇವೆ. ನಿಮ್ಮ ಅನಿಸಿಕೆ ಹಾಗೂ ಸಲಹೆ, ಪ್ರಾರ್ಥನಾ ವಿಜ್ಞಾಪನೆಗಳು ಇರುವುದಾದರೆ ನೀವು ನಮಗೆ ಪತ್ರಗಳ ಮೂಲಕವಾಗಿ ಅಥವಾ ದೂರವಾಣಿ ಮೂಲಕವಾಗಿ ಸಲ್ಲಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆಯು 9060684773. ನಮ್ಮ ಇಮೇಲ್ ಅಡ್ರೆಸ್ surendrajohn456@gmail.com. ಈ ರೇಡಿಯೋ ಕಾರ್ಯಕ್ರಮವನ್ನು ನಿಮ್ಮ ಮೊಬೈಲ್ನಲ್ಲಿ ಸಹ ಕೇಳಬಹುದು. ನಿಮ್ಮಲ್ಲಿ ಐಫೋನ್ ಮತ್ತು ಆಂಡ್ರಾಯ್ಡ್ ಮೊಬೈಲ್ ಇರುವುದಾದರೆ ಪ್ಲೇಸ್ಟೋರ್ಗೆ ಹೋಗಿ AWR 360 ಎಂಬ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಈ ಕನ್ನಡ ಕಾರ್ಯಕ್ರಮವನ್ನು ಕೇಳಬಹುದು. ಆತ್ಮೀಯ ಕೇಳುಗರೆ, ಈ ಕಾರ್ಯಕ್ರಮದ ಮೂಲಕ ನೀವು ದೇವರ ಆಶೀರ್ವಾದ ಮತ್ತು ಅದ್ಭುತಗಳನ್ನು ಹೊಂದಿರುವುದಾದರೆ ನಿಮ್ಮ ಸಾಕ್ಷಿಯ ಜೀವಿತವನ್ನು ನಮ್ಮ ಕೂಡ ಹಂಚಿಕೊಳ್ಳುವಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಈ ದಿನ ಸತ್ಯವೇದ ಭಾಗದಿಂದ ಆರಿಸಿಕೊಂಡಂತಹ ಶಿರೋನಾಮೆಯು ಹೃದಯ ಸುನ್ನತಿ ಎಂಬ ವಿಚಾರವಾಗಿ ಕುರಿತು ಧ್ಯಾನ ಮಾಡಿಕೊಳ್ಳೋಣ. ಹಳೆಯ ಒಡಂಬಡಿಕೆಯ ಅನೇಕ ಧಾರ್ಮಿಕ ಕಟ್ಟಳೆಗಳು ಹೊಸ ಒಡಂಬಡಿಕೆಯಲ್ಲಿ ಹೊಸ ರೂಪದೊಂದಿಗೆ ಕಂಡುಬರುತ್ತವೆ. ಸುನ್ನತಿಯು ಹಳೆಯ ಒಡಂಬಡಿಕೆಯಲ್ಲಿ ಒಂದು ಬಹಳ ಪ್ರಮುಖ ಕಟ್ಟಳೆಯಾಗಿತ್ತು. ಅದು ಖಂಡಿತವಾಗಿಯೂ ಅಂತಹ ಪ್ರಾಮುಖ್ಯವಾದ ಕಟ್ಟಳೆಗೆ ಹೊಸ ಒಡಂಬಡಿಕೆಯಲ್ಲಿ ಒಂದು ಮಹತ್ವವುಳ್ಳ ಆತ್ಮೀಕ ಅರ್ಥ ಇರಲೇಬೇಕು. ಹೌದು, ಅದಕ್ಕೆ ಅರ್ಥವಿದೆ. ಇದರ ಅರ್ಥವನ್ನು ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3:3-4 ನಮಗೆ ವಿವರಿಸ್ತಾನೆ. ದೇವರ ಆತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು, ಕ್ರಿಸ್ತ ಯೇಸುವನ್ನು ಮಹಿಮೆಪಡಿಸುವವರು ಮತ್ತು ಶರೀರ ಸಂಬಂಧವಾದ ಸಂಗತಿಗಳಲ್ಲಿ ಭರವಸೆವಿಲ್ಲದವರು ಆದ ನಾವು ನಿಜವಾದ ಸುನ್ನತಿಯುಳ್ಳವರು ಆಗಿದ್ದೇವೆ. ಈ ವಚನದಲ್ಲಿ ಹೇಳಲಾಗಿರುವ 3 ವರ್ಣನೆಗಳು ಒಂದಕ್ಕೊಂದು ಪರಸ್ಪರ ಸಂಬಂಧಪಟ್ಟಿವೆ. ನಾವು ದೇವರಾತ್ಮನ ಮೂಲಕ ಆರಾಧಿಸುವುದು ಹೇಗೆಂದರೆ ಕ್ರಿಸ್ತನನ್ನು ಮಾತ್ರ ಮಹಿಮೆಪಡಿಸುವುದು ಮತ್ತು ಶರೀರ ಸಂಬಂಧವಾದ ಸಂಗತಿಗಳಲ್ಲಿ ನಮ್ಮ ಸ್ವಾಭಾವಿಕ ಸಾಮರ್ಥ್ಯದಲ್ಲಿ ಭರವಸೆ ಇಡದಿರುವುದು. ಜನರು ದೈಹಿಕವಾಗಿ ಸುನ್ನತಿ ಮಾಡಿಸಿಕೊಂಡಾಗ ತಮ್ಮ ಶರೀರದ ಮಾಂಸವೊಂದು ಭಾಗವನ್ನು ಕತ್ತರಿಸಿ ಹಾಕುತ್ತಾರೆ. ನಾವು ಆತ್ಮಿಕ ಸುನ್ನತಿಯನ್ನು ಹೊಂದಿದಾಗ ನಮ್ಮ ಶರೀರ ಸಂಬಂಧವಾದ ಗುಣಗಳಲ್ಲಿ, ನಮ್ಮ ಸ್ವಂತ ಕಾರ್ಯಗಳಲ್ಲಿ ನಾವು ಇರಿಸಿರುವ ಭರವಸೆಯನ್ನು ಕಡಿದು ಹಾಕಿ ಅದನ್ನು ಸಾಯಿಸ್ತೇವೆ. ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಸುನ್ನತಿ ಮಾಡಿಕೊಳ್ಳದ ಜನರು ಇಸ್ರಾಯೇಲ್ ಜನಾಂಗಕ್ಕೆ ಸೇರಲ್ಪಡುತ್ತಿರಲಿಲ್ಲ. ಈ ವಾಕ್ಯವು ಆದಿಕಾಂಡ 17:14 ಇರುತ್ತದೆ. ಹೊಸ ಒಡಂಬಡಿಕೆಯ ಹಡೆಯಲ್ಲಿ ತನ್ನಲ್ಲೇ ಭರವಸೆ ಇರಿಸಿರುವ ಯಾವನು ಸಹ ನಿಜವಾದ ಯೇಸುಕ್ರಿಸ್ತನ ಸಭೆಗೆ ಸೇರಿದವನು ಆಗಲಾರನು. ಕ್ರಿಸ್ತನಿಗೆ ಮಾತ್ರ ಮಹಿಮೆ ಸಲ್ಲಿಸುವವನು ಮತ್ತು ತನ್ನಲ್ಲೇ ಭರವಸೆ ಇಲ್ಲದವನು ಮಾತ್ರ ನಿಜವಾದ ದೇವ ಸಭೆಯ ಅಂಗವಾಗಿದ್ದಾನೆ. ನಾವು ಕಟ್ಟಿರುವ ಸಭೆಯು ಬೇರೆಯವರು ಕಟ್ಟಿರುವ ಸಭೆಗಿಂತ ಉತ್ತಮವಾದುದೆಂದು ನಾವು ಜಂಬಪಡಬಾರದು ಅಥವಾ ಅಹಂಕಾರವನ್ನು ಪಡಬಾರದು. ದೇವರು ನಮಗೆ ತಮ್ಮ ನಿಜವಾದ ದೇವ ಸಭೆಯಲ್ಲಿ ಯಾವ ಸ್ಥಾನವನ್ನು ಕೊಡುವುದಿಲ್ಲ. ಅಪೊಸ್ತಲರ ಕೃತ್ಯಗಳು 7:41 ತಮ್ಮ ಕೈಗಳಿಂದ ಮಾಡಿದ ವಸ್ತುಗಳಲ್ಲಿ ಉಲ್ಲಾಸಪಟ್ಟಂಥ ಜನರನ್ನು ವರ್ಣಿಸಲಾಗಿದೆ. ನಾವು ನಮ್ಮ ಸ್ವಂತ ಸಾಧನೆಗಾಗಿ ಹೆಮ್ಮೆಪಟ್ಟರೆ ಆಗ ನಾವು ಆತ್ಮೀಕವಾಗಿ ಸುನ್ನತಿಯನ್ನು ಹೊಂದಿಲ್ಲ. ಒಂದು ವೇಳೆ ನಿನ್ನ ಸ್ವಂತ ಬಲದಿಂದ ಏನನ್ನಾದರೂ ಸಾಧಿಸಿದ್ದೇನೆಂದು ನೀನು ಅಂದುಕೊಂಡರೆ ನಿನ್ನ ನಂಬಿಕೆಯು ಕುಂದಿ ಹೋಗಿದೆ. ಆಗ ನಿನ್ನನ್ನು ಪ್ರೀತಿಸುವ ದೇವರು, ನೀನು ಇಡೀ ರಾತ್ರಿ ಮೀನು ಹಿಡಿಯಲು ಪ್ರಯತ್ನಿಸಿದರೂ ನಿನಗೆ ಮೀನು ಸಿಗದಂತೆ ನೋಡಿಕೊಳ್ಳುತ್ತಾರೆ. ಯೋಹಾನ 21:3 ಯಾಕೆಂದರೆ ನಿಜವಾದ ನಂಬಿಕೆಯೆಂದರೆ ದೇವರ ಮೇಲೆ ಮಾತ್ರ ಸಂಪೂರ್ಣವಾಗಿ ಆತುಕೊಳ್ಳುವಂಥದ್ದು ಎಂಬುದನ್ನು ಅವರು ನಿನಗೆ ಕಲಿಸಲು ಬಯಸ್ತಾರೆ. ಒಂದು ದಿನ ರಾಜನಾದ ನೆಬೂಕದ್ನೆಚ್ಚರನು ತನ್ನ ಅರಮನೆಯ ಮಹಡಿಯ ಮೇಲೆ ನಿಂತುಕೊಂಡು ತನ್ನ ಸುತ್ತಲೂ ಹರಡಿದ್ದ ಮಹಾ ಸಾಮ್ರಾಜ್ಯವಾದ ಬಾಬಿಲನ್ನು ತಾನು ಕಟ್ಟಿದ್ದೇನೆಂದು ಕೊಚ್ಚಿಕೊಳ್ಳುತ್ತಿದ್ದನು. ಈ ವಾಕ್ಯವು ದಾನಿಯೇಲನ ಪ್ರವಾದನೆ ಗ್ರಂಥ 4:29-30 ನಮಗೆ ಹೇಳ್ತದೆ. ಅವನು ಮನಸ್ಸಿನಲ್ಲಿ ಇದನ್ನು ಯೋಚಿಸಿದ ಕೂಡಲೇ ದೇವರು ಅವನ ಸಾಮ್ರಾಜ್ಯವನ್ನು ಅವನಿಂದ ಕಸಿದುಕೊಂಡನು ಮತ್ತು ಅವನನ್ನು ಕಾಡು ಮೃಗಕ್ಕೆ ಸಮಾನನಾಗಿ ಮಾಡಿದನು. ಈ ದಿನದಿಂದ ಅವನಿಗೆ ಮಾನವನ ಪ್ರಜ್ಞೆ ಮತ್ತು ತಿಳುವಳಿಕೆ ಮತ್ತೆ ಬರುವುದಕ್ಕೆ ಹಲವು ವರ್ಷಗಳ ಸಮಯ ಬೇಕಾಗಿತು. ಇವನ ಹಾಗೆಯೇ ಅನೇಕ ವಿಶ್ವಾಸಿಗಳು ಸಹ ತಾವು ದೇವರಿಗಾಗಿ ಮಾಡುವಂಥ ಸಾಧನೆಗಳ ಬಗ್ಗೆ ಮನಸ್ಸಿನಲ್ಲಿ ಕೊಚ್ಚಿಕೊಳ್ತಾರೆ. ಆದರೆ ನೆಬೂಕದ್ನೆಚ್ಚರನು ಕೊನೆಗೆ ತನ್ನ ಹುಚ್ಚುತನಕ್ಕಾಗಿ ಪಶ್ಚಾತ್ತಾಪಪಟ್ಟನು ಮತ್ತು ದೇವರಿಗೆ ಮಹಿಮೆ ಸಲ್ಲಿಸಿದನು. ದಾನಿಯೇಲ 4:34-36 ಕೊನೆಯಲ್ಲಿ ಅವನ ಹೃದಯಕ್ಕೆ ಸುನ್ನತಿಯಾಯಿತು. ದುಃಖಕರ ಸಂಗತಿ ಏನೆಂದರೆ ಅನೇಕ ಕ್ರೈಸ್ತ ಮುಖಂಡರು ಇಂತಹ ಆತ್ಮಿಕ ಸುನ್ನತಿಯನ್ನು ಅನುಭವಿಸಿಲ್ಲ. ದೇವರು ಬಯಸುವುದು ಏನೆಂದರೆ ನಮ್ಮ ಹೃದಯಕ್ಕೆ ಸುನ್ನತಿಯ ಅನುಭವ ಉಂಟಾಗಿ ಅದರ ಮೂಲಕ ಅವರನ್ನು ಪೂರ್ಣ ಹೃದಯದಿಂದ ಪ್ರೀತಿಸಬೇಕು ಎಂಬುದಾಗಿ ಧರ್ಮೋಪದೇಶ ಕಾಂಡ 30:6 ಹೇಳ್ತದೆ. ಅಂತಹ ಪ್ರೀತಿಯು ಹೃದಯದ ಸುನ್ನತಿಯ ಗುರಿತಾಗಿದೆ. ನಾವು ನಮ್ಮನ್ನೇ ಪ್ರೀತಿಸುತ್ತಿದ್ದರೆ ಮತ್ತು ನಮ್ಮ ಬಗ್ಗೆ ಯೋಚಿಸಿ ಎಚ್ಚರ ಪಡುತ್ತಿದ್ದರೆ ನಾವು ಸುನ್ನತಿಯನ್ನು ಹೊಂದಿಲ್ಲ. ಕೊನೆಯ ದಿನಗಳಲ್ಲಿ ಎದುರಾಗುವಂತಹ ಒಂದು ದೊಡ್ಡ ಅಪಾಯವೇನೆಂದರೆ ಜನರು ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಹಲ್ಲೆಗೆಳೆಯುವವರು ಆಗಿರುವರು. 2 ತಿಮೋತಿ 3:5 ಹೇಳ್ತದೆ, ನಮ್ಮ ನೈಸರ್ಗಿಕ ಪ್ರತಿಭೆ ಮತ್ತು ಸಾಮರ್ಥ್ಯಗಳ ಮೂಲಕ ನಾವು ಹೊಂದಿರುವ ಶಕ್ತಿಯಿಂದ ಅಂದರೆ ಪ್ರಾಣದ ಶಕ್ತಿ ತೃಪ್ತರಾಗುವುದು ತುಂಬ ಸುಲಭ. ಪ್ರಾಣದ ಶಕ್ತಿಯು ಭೌತಿಕ ಶಕ್ತಿ, ಭಾವನಾತ್ಮಕ ಶಕ್ತಿ ಮತ್ತು ಇಚ್ಛಾಶಕ್ತಿ ಇವುಗಳ ಮೂಲಕವಾಗಿ ವ್ಯಕ್ತವಾಗ್ತದೆ. ಆದರೆ ಇವುಗಳಲ್ಲಿ ಯಾವುದೋ ಕ್ರಿಸ್ತನು ಮತ್ತು ಪವಿತ್ರಾತ್ಮನು ನಮಗೆ ನೀಡುವುದಕ್ಕಾಗಿ ತನ್ನಂಥ ದೈವಿಕ ಶಕ್ತಿಯಲ್ಲ. ಬೌದ್ಧಿಕ ಶಕ್ತಿಯನ್ನು ಶ್ರೇಷ್ಠ ವಿಜ್ಞಾನಿಗಳಲ್ಲಿ, ವಿದ್ವಾಂಸರಲ್ಲಿ ಮತ್ತು ಚತುರ ಬೋಧಕರಲ್ಲಿ ಕಾಣಬಹುದು. ಭಾವನಾತ್ಮಕ ಶಕ್ತಿಯು ಅನೇಕ ಅಂತರ ಒಂದು ರಾಷ್ಟ್ರೀಯ ರಾಕ್ ಸಂಗೀತಗಾರರಲ್ಲಿ ಕಂಡುಬರುತ್ತದೆ, ಹಾಗೆಯೇ ಅದು ಅನೇಕ ಬೋಧಕರಲ್ಲಿಯೂ ಕಂಡುಬರುತ್ತದೆ. ಇಚ್ಛಾಶಕ್ತಿಯು ಯೋಗ ವಿದ್ಯೆ ತಜ್ಞರು ಮತ್ತು ಇತರ ತಪಸ್ವಿಗಳಲ್ಲಿ ಕಂಡುಬರುತ್ತದೆ. ಅದಲ್ಲದೆ ತಮ್ಮ ವೈಯಕ್ತಿಕವಾದಂಥ ಮೂಲಕ ವ್ಯಕ್ತಿತ್ವದ ಒಂದು ಮೂಲಕ ಇತರರ ಮೇಲೆ ಬಿಗಿಯಾದ ಹಿಡಿತ ಇರಿಸಿಕೊಳ್ಳಲು ಪ್ರಯತ್ನಿಸುವ ಬೋಧಕರಲ್ಲಿಯೂ ಇದು ಸಹ ಕಂಡುಬರುತ್ತದೆ. ನಾವು ಈ ಮೂರು ಶಕ್ತಿಗಳಲ್ಲಿ ಯಾವುದನ್ನು ಆತ್ಮೀಕ ಬಲವೆಂದು ತಪ್ಪಾಗಿ ಭಾವಿಸಬಾರದು. ಆತ್ಮೀಕ ಬಲವು ಪ್ರಾಥಮಿಕವಾಗಿ ನಾವು ಎಲ್ಲ ವಿಷಯಗಳಲ್ಲಿ ದೇವರಿಗೆ ವಿಧೇಯರಾಗುವಂತೆ ಮಾಡುತ್ತದೆ. ಆಕಾಶ ಮಂಡಲದಲ್ಲಿ ಗ್ರಹಗಳು ಮತ್ತು ನಕ್ಷತ್ರಗಳು ಅನಾದಿ ಕಾಲದಿಂದ ತಮ್ಮ ಕಕ್ಷೆಯಲ್ಲಿ ತಮ್ಮ ನಿಯಮಿತ ಕಾಲಚಕ್ರಕ್ಕೆ ತಕ್ಕಂತೆ ಚಾಚೂ ತಪ್ಪದೆ ಚಲಿಸುತ್ತಿರುವುದನ್ನು ಪರಿಗಣಿಸಿರಿ. ಇವು ದೇವರ ಶಕ್ತಿಯನ್ನು ಪ್ರದರ್ಶಿಸುತ್ತವೆ. ಅವುಗಳ ಪರಿಪೂರ್ಣ ಚಲನೆಗೆ ಕಾರಣವೆಂದರೆ ಅವುಗಳು ದೇವರ ನಿಯಮಗಳನ್ನು ಮೌನವಾಗಿ ಮತ್ತು ಸಹಜವಾಗಿ ಪಾಲಿಸುತ್ತಾ ಬಂದಿವೆ. ದೇವರಿಗೆ ಸಂಪೂರ್ಣ ವಿಧೇಯತೆಯು ಅತ್ಯುತ್ತಮವಾದದ್ದು ಎಂಬುದಕ್ಕೆ ಆಕಾಶ ಮಂಡಲದ ಈ ವಸ್ತುಗಳು ಮೂಕ ಸಾಕ್ಷಿಗಳಾಗಿವೆ. ಯೇಸುವು ಸೈತಾನನ್ನ ಜಯಿಸಿದ್ದು ಹೊರಟು ದೈಹಿಕ ಶಕ್ತಿಯಿಂದ ಅಲ್ಲ, ಆದರೆ ಆತ್ಮೀಕ ಬಲದಿಂದ. ಸೈತಾನನು ಯೇಸುವನ್ನು ಶೋಧಿಸಿದಾಗ ಕಲ್ಲುಗಳನ್ನು ರೊಟ್ಟಿಯನ್ನಾಗಿ ಬದಲಾಯಿಸುವ ಸಾಮರ್ಥ್ಯ ತನ್ನಲ್ಲಿದ್ದರೂ ಹಾಗೆ ಮಾಡಲು ಯೇಸುವು ನಿರಾಕರಿಸಿದನು. ಅವರ ದೇಹವು 40 ದಿನಗಳ ಉಪವಾಸದ ನಂತರ ಆಹಾರಕ್ಕಾಗಿ ಆತುರಿಯುತ್ತಿದ್ದ ಸಮಯದಲ್ಲಿ ಇದು ನಡೆಯಿತು. ಇದಕ್ಕೆ ಬಹಳ ವ್ಯತಿರಿಕ್ತವಾದ ಸಂಗತಿಯು ಏದೆನಿನ ಉದ್ಯಾನದಲ್ಲಿ ಅವಳಿಗೆ ಹಸಿವೆ ಆಗಿರದಿದ್ದರೂ ಆಕೆ ತನ್ನ ದೈಹಿಕ ಹಂಬಲವನ್ನು ತಕ್ಷಣವೇ ತೃಪ್ತಿಪಡಿಸಿದ ಸಂದರ್ಭದಲ್ಲಿ ಕಂಡುಬರುತ್ತದೆ. ಆಹಾರದ ಬಯಕೆಯಂತೆ ಲೈಂಗಿಕ ಬಯಕೆಯೂ ಸಹ ನಮ್ಮ ದೇಹದಲ್ಲಿ ನೆಲೆಸಿರುವ ಮತ್ತೊಂದು ಬಯಕೆಯಾಗಿದೆ. ಅದು ಸಹ ನಿರಂತರವಾಗಿ ತೃಪ್ತಿಗೊಳಿಸಲು ಹಂಬಲಿಸುವ ಕಡುಬಯಕೆಯಾಗಿದೆ. ನಾವು ಆತ್ಮನ ಬಲವನ್ನು ಹೊಂದಿದಾಗ ಯೇಸು ತನ್ನ ದೇಹದ ಕಡುಬಯಕೆಗಳನ್ನು ಪೂರೈಸುವ ಬದಲಾಗಿ ದೇವರ ಪ್ರತಿಯೊಂದು ಮಾತಿನಿಂದ ಜೀವಿಸುವುದಾಗಿ ಹೇಳಿದಂತೆ ನಾವು ಸಹ ಜೀವಿಸುತ್ತೇವೆ. ಸಂಸೋನನು ಅರಣ್ಯದ ಸಿಂಹಗಳನ್ನು ಸೀಳಿ ಛಿದ್ರ ಮಾಡುವಷ್ಟು ವಿಶೇಷವಾದ ದೈಹಿಕ ಶಕ್ತಿಯನ್ನು ಹೊಂದಿದನು. ಆದರೆ ಅವನ ಒಳಗಿದ್ದ ಲೈಂಗಿಕ ಕಾಮದ ಸಿಂಹವು ಅವನನ್ನೇ ಪದೇ ಪದೇ ಛಿದ್ರಗೊಳಿಸುತ್ತಿತ್ತು. ಲೈಂಗಿಕ ಕಾಮವು ಯಾವುದೇ ಸಿಂಹಕ್ಕಿಂತ ಪ್ರಬಲವಾಗಿದೆ ಎಂದು ಇದು ಸಾಬೀತುಪಡಿಸುತ್ತದೆ. ಆದಾಗೂ ಯೋಸೆಫನು ಸಂಸೋನನಿಗಿಂತ ಹೆಚ್ಚು ಬಲಶಾಲಿಯಾದ ವ್ಯಕ್ತಿಯಾಗಿದ್ದನು, ಏಕೆಂದರೆ ಅವನು ಕಾಮದ ಸಿಂಹವನ್ನು ದಿನೇ ದಿನೇ ಪದೇ ಪದೇ ಸೀಳಿ ಹಾಕುವಷ್ಟು ಬಲವನ್ನು ಹೊಂದಿದ್ದನು. ಆದಿಕಾಂಡ 39:7 ನೀವು 13 ತನಕ ನೀವು ಓದುವಾಗ ಇದರ ಬಗ್ಗೆ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ದೇವರು ನಮಗೆ ಆತ್ಮಿಕ ಬಲವನ್ನು ಕೊಡುತ್ತಾರೋ ಇಲ್ಲವೋ ಎಂಬುದು ನಮ್ಮ ಉದ್ದೇಶಗಳ ಮೇಲೆ ಅವಲಂಬಿಸಿದೆ. ಜೀವನದಲ್ಲಿ ನಿಮ್ಮ ಗುರಿ ಮತ್ತು ಮಹತ್ವಾಕಾಂಕ್ಷೆಯ ದೇವರನ್ನು ಮೆಚ್ಚಿಸುವುದು ಮತ್ತು ಮಹಿಮೆಪಡಿಸುವುದು ಮಾತ್ರವೇ ಆಗಿದ್ದರೆ ಅವರು ತಡ ಮಾಡದೆ ತನ್ನ ಶಕ್ತಿಯನ್ನು ನಿಮಗೆ ನೀಡುತ್ತಾರೆ. ನೀವು ಬೇಡಿಕೊಂಡರೂ ಅದು ನಿಮಗೆ ದೊರಕುವುದಿಲ್ಲ, ಏಕೆಂದರೆ ನಿಮ್ಮ ಬೇಡಿಕೆ ದುರುದ್ದೇಶದಿಂದ ಕೂಡಿರುತ್ತದೆ. ಯಾಕೋಬ 4:3 ನಮಗೆ ಹೇಳ್ತದೆ, ಒಂದು ಉದ್ಯೋಗ ಅಥವಾ ಒಂದು ವೃತ್ತಿಯು ಕೇವಲ ನಮ್ಮ ಜೀವನೋಪಾಯಕ್ಕೆ ಒಂದು ಸಾಧನವಾಗಿರಬೇಕು. ಆದಾಗೂ ನಮ್ಮ ಜೀವನದ ಮಹತ್ವಾಕಾಂಕ್ಷೆ ದೇವರನ್ನು ಮೆಚ್ಚಿಸುವುದು ಮಾತ್ರವೇ ಆಗಿರಬೇಕು, ಮತ್ತು ಅದು ನಮಗಾಗಿಯೇ ಜೀವಿಸುವುದು ಅಥವಾ ಈ ಲೋಕದಲ್ಲಿ ಶ್ರೇಷ್ಠ ಹೆಸರನ್ನು ಗಳಿಸುವುದು ಆಗಿರಬಾರದು. ಸೈತಾನನು ಯೇಸುವನ್ನು ಸಹ ಈ ಲೋಕದ ಮಹಿಮೆಯನ್ನು ಪಡೆಯುವ ಶೋಧನೆಗೆ ಒಳಗಾಗಿಸಲು ಪ್ರಯತ್ನಿಸಿದನು. ಹಾಗಿರುವಾಗ ಆತನು ಖಂಡಿತವಾಗಿ ನಮ್ಮ ಮುಂದೆಯೂ ಈ ಅತ್ಯಾಸಕ್ತಿಯನ್ನು ಇರಿಸುತ್ತಾನೆ, ಆತನ ಆಶೆಯನ್ನು ಇರಿಸುತ್ತಾನೆ. ಆದರೆ ನಾವು ಅದನ್ನು ನಿರಂತರವಾಗಿ ನಿರಾಕರಿಸಬೇಕು, ಯೇಸು ಮಾಡಿದಂತೆ. ಏಕೆಂದರೆ ನಾವು ಆ ಮಹಿಮೆಯನ್ನು ಪಡೆಯುವುದಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಸೈತಾನನಿಗೆ ತಲೆಬೇಗಬೇಕಾಗಿದೆ, ಅಂದರೆ ನಾವು ತಲೆ ಬಗ್ಗಿಸಬೇಕಾಗಿದೆ. ನಮ್ಮ ಜೀವನದಲ್ಲಿ ಹಣದಾಸೆಯು ನಮ್ಮನ್ನು ಸೆಳೆದು ದೇವರು ನಮಗಾಗಿ ಇರಿಸಿರುವ ಯೋಜನೆಯನ್ನು ಪೂರೈಸದಂತೆ ಮಾಡುವ ಪರಿಸ್ಥಿತಿ ಬಾರದಂತೆ ನಾವು ವಿಶೇಷವಾಗಿ ಜಾಗರೂಕರಾಗಿರಬೇಕು. ಈಗಿನಿಂದ ಅನೇಕ ವರ್ಷಗಳ ನಂತರ ನಮ್ಮ ಆಯ್ಕೆಗಳ ಬಗ್ಗೆ ನಮಗೆ ಯಾವುದೇ ವಿಷಾದ ಉಂಟಾಗಬಾರದು. ಚಿಕ್ಕ ಮಕ್ಕಳಂತೆ ಇರುವವರಿಗೆ ಪ್ರಾರ್ಥನೆ ಮಾಡುವುದು ಬಹಳ ಸುಲಭ, ಏಕೆಂದರೆ ದೇವರ ಮುಂದೆ ನಮ್ಮ ಅಸಹಾಯಕತೆ ಮತ್ತು ನಿರ್ಬಲತೆಯನ್ನು ಒಪ್ಪಿಕೊಳ್ಳುವುದೇ ಪ್ರಾರ್ಥನೆಯಾಗಿದೆ. ಚತುರ ವಯಸ್ಕರಿಗೆ ಇದನ್ನು ಒಪ್ಪಿಕೊಳ್ಳಲು ಕಷ್ಟವಾಗ್ತದೆ. ನಾವು ಚಿಕ್ಕ ಮಕ್ಕಳಂತೆ ಇರಬೇಕೆಂದು ಯೇಸು ಹೇಳಲು ಇದೇ ಕಾರಣವಾಗಿತ್ತು. ನಾವು ನಮ್ಮ ವಿಚಾರ ಶಕ್ತಿ ಮತ್ತು ನಮ್ಮ ಬುದ್ಧಿವಂತಿಕೆಯನ್ನು ಎಷ್ಟು ಹೆಚ್ಚಾಗಿ ಹಾತುಕೊಳ್ಳುತ್ತೇವೋ ನಮ್ಮ ಪ್ರಾರ್ಥನೆಯು ಅದೇ ಪ್ರಮಾಣದಲ್ಲಿ ಕುಗ್ಗುತ್ತದೆ. ಮತ್ತು ದೇವರು ನಮಗೆ ಅರ್ಥವಾಗದ ರೀತಿಯಲ್ಲಿ ಏಕೆ ಕಾರ್ಯ ಸಾಧಿಸುತ್ತಾರೆ ಎಂದು ನಾವು ಅವರನ್ನು ಪ್ರಶ್ನಿಸುತ್ತೇವೆ. ದೇವರು ನಮ್ಮಿಂದ ಬಯಸುವ ವಿಧೇಯತೆ, ತಾರ್ಕಿಕವಾದಂಥ ವಿಚಾರಶಕ್ತಿಯ ಮೂಲಕ ಪಡೆಯುವ ವಿಧೇಯತೆಯಲ್ಲ, ಆದರೆ ನಂಬಿಕೆಯ ವಿಧೇಯತೆಯೇ ಆಗಿರುತ್ತದೆ. ರೋಮಾಪುರ ಪತ್ರಿಕೆ 1:5 ಇರ್ತದೆ. ದೇವರು ಆದಾಮನಿಗೆ ಒಳ್ಳೆಯದರ ಮತ್ತು ಕೆಟ್ಟದರ ತಿಳುವಳಿಕೆಯನ್ನು ಉಂಟು ಮಾಡುವ ಮರದ ಹಣ್ಣನ್ನು ತಿನ್ನಬಾರದೆಂದು ಏಕೆ ಹೇಳಿದರೆಂದು ಅವರು ವಿವರಿಸಿ ಹೇಳಲಿಲ್ಲ. ಆದಾಮನಿಗೆ ದೇವರು ತನ್ನನ್ನು ಪ್ರೀತಿಸುತ್ತಾರೆ ಮತ್ತು ಅವರ ಆಜ್ಞೆಗಳು ಅವುಗಳ ಉದ್ದೇಶ ಅರ್ಥವಾಗದಿದ್ದರೂ ಕೂಡ ತನಗೆ ಅತ್ಯುತ್ತಮವಾದವುಗಳು ಎಂದು ತಿಳಿದಿದ್ದರೆ ಸಾಕಿತ್ತು. ಜ್ಞಾನೋಕ್ತಿ 3:5 ಇರುತ್ತದೆ, ಪೂರ್ಣ ಮನಸ್ಸಿನಿಂದ ಕರ್ತನಲ್ಲಿ ಭರವಸೆ ಬಿಡು, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳಬೇಡ ಎಂಬುದಾಗಿ. ಆದ್ದರಿಂದ ಪ್ರೇರೆ, ಆದಾಮನ ವೈಫಲ್ಯತೆಯು ಪ್ರಾಥಮಿಕವಾಗಿ ದೇವರ ಪ್ರೀತಿ ಮತ್ತು ಅವರ ವಿವೇಕದಲ್ಲಿ ನಂಬಿಕೆಯಿಲ್ಲದ ವಿಫಲತೆಯಾಗಿತ್ತು. ನಾವು ಕೂಡ ಹೀಗೆ ಸೋಲುತ್ತೇವೆ. ದೇವರು ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸುತ್ತಾರೆ ಮತ್ತು ನಮಗೆ ಯಾವುದು ಬಹಳ ಒಳ್ಳೆಯದೆಂದು ನಮಗಿಂತಲೂ ಎಷ್ಟೋ ಹೆಚ್ಚಾಗಿ ಅವರಿಗೆ ತಿಳಿದಿದೆ ಎಂದು ನಮ್ಮ ಸರ್ವಶಕ್ತರಾದ ದೇವರು ಈ ಲೋಕದ ಎಲ್ಲ ಹಾಗು ಹೋಗುಗಳನ್ನು ತಮ್ಮ ಹತೋಟಿಯಲ್ಲಿ ಇರಿಸಿಕೊಳ್ಳುತ್ತಾರೆಂದು ನಾವು ನಂಬಿದಾಗ ನಾವು ಸಂತೋಷದಿಂದ ಅವರ ಪ್ರತಿಯೊಂದು ಆಜ್ಞೆಗೆ ವಿಧೇಯರಾಗುತ್ತೇವೆ ಮತ್ತು ನಮ್ಮ ಜೀವಿತದ ಎಲ್ಲ ಸಂಗತಿಗಳನ್ನು ಅವರಿಗೆ ಒಪ್ಪಿಸಿಕೊಟ್ಟು ಇನ್ನು ಮುಂದೆ ಅವರ ಚಿತ್ತವನ್ನೇ ನೆರವೇರಿಸಲು ಸಿದ್ಧರಾಗುತ್ತೇವೆ. ಮತ್ತು ನಮಗೆ ತಕ್ಷಣ ಉತ್ತರ ಸಿಗದಿದ್ದರೂ ಸಹ ಪ್ರಾರ್ಥಿಸುವುದನ್ನು ನಾವು ನಿಲ್ಲಿಸುವುದಿಲ್ಲ ಮತ್ತು ಅವರು ನಮಗಾಗಿ ಕಲ್ಪಿಸಿರುವ ಎಲ್ಲ ಸಂಗತಿಗಳನ್ನು ಸ್ವೀಕರಿಸಿ ನಾವು ಅಪನಂಬಿಕೆಯಿಂದ ಅವರನ್ನು ಪ್ರಶ್ನಿಸುವುದಿಲ್ಲ. ದೇವರ ಜ್ಞಾನ, ಪ್ರೀತಿ ಮತ್ತು ಅವರ ಬಲದಲ್ಲಿ ನಮಗೆ ನಂಬಿಕೆ ಇಲ್ಲದಿದ್ದರೆ ನಾವು ಈ ಮೇಲಿನ ಯಾವುದನ್ನು ಮಾಡುವುದಿಲ್ಲ. ನಾವು ಚಿಕ್ಕ ಮಕ್ಕಳ ಹಾಗೆ ಆಗದಿದ್ದರೆ ನಾವು ಸರಳವಾದ ನಂಬಿಕೆಯೊಂದಿಗೆ ದೇವರ ಬಳಿಗೆ ಬರುತ್ತೇವೆ ಮತ್ತು ಸುಲಭವಾಗಿ ದೇವರಾತ್ಮನ ಸಂಪೂರ್ಣತೆಯನ್ನು ನಮ್ಮ ಹೃದಯಗಳಲ್ಲಿ ಅನುಭವಿಸ್ತೇವೆ. ಲೂಕನ ಬರೆದ ಸುವಾರ್ತೆ 11:3 ಇರ್ತದೆ. ನಾವು ಇದಕ್ಕಾಗಿ ಶುದ್ಧ ಮನಸ್ಸಾಕ್ಷಿಯೊಂದಿಗೆ ನಮಗೆ ತಿಳಿದಿರುವ ಪ್ರತಿಯೊಂದು ಪಾಪವನ್ನು ದೇವರಿಗೂ ಮತ್ತು ಮನುಷ್ಯನಿಗೂ ಹರಕೆ ಮಾಡಿಕೊಂಡು ಪವಿತ್ರಾತ್ಮನ ತುಂಬುವಿಕೆಗಾಗಿ ಹಸಿವು ಮತ್ತು ಬಾಯಾರಿಕೆಯಿಂದ ಹಂಬಲಿಸಿ ನಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮಗೆ ತಿಳಿದಿರುವಷ್ಟು ಮಟ್ಟಿಗೆ ಅವರಿಗೆ ಸಂಪೂರ್ಣ ವಿಧೇಯರಾಗುವುದು ಮತ್ತು ನಮ್ಮ ಪ್ರೀತಿಯುಳ್ಳ ತಂದೆಯು ನಾವು ಬೇಡಿಕೊಂಡಿರುವ ಪ್ರತಿಯೊಂದನ್ನು ನಿಶ್ಚಯವಾಗಿ ದಯಪಾಲಿಸುತ್ತಾರೆ ಎಂಬ ನಂಬಿಕೆ ಇರಿಸಿಕೊಳ್ಳುವುದು ಇಷ್ಟು ಮಾತ್ರ ನಮ್ಮಲ್ಲಿ ಬೇಕಾಗಿರುವಂಥ ಸಂಗತಿಗಳಾಗಿವೆ. ತರುವಾಯ ನಾವು ದೇವರನ್ನು ಬೇಡಿಕೊಳ್ಳಬಹುದು. ಆಗ ತಕ್ಷಣ ಯಾವುದೇ ಅನಿಸಿಕೆಗಳು ಅಥವಾ ಅನುಭವಗಳು ಉಂಟಾಗದಿದ್ದರೂ ದೇವರು ನಮ್ಮ ಬೇಡಿಕೆಯನ್ನು ದಯಪಾಲಿಸಿದ್ದಾರೆ ಎಂದು ನಾವು ನಂಬಬಹುದು. ಕಣ್ಣಿಗೆ ಕಾಣಿಸುವಂತೆ ಕಾರ್ಯ ಸಿದ್ಧಿಯಾಗಲು ಸಮಯ ಹಿಡಿಯುತ್ತದೆ. ಹಾಗಾಗಿ ನಾವು ಚಿಕ್ಕ ಮಕ್ಕಳಂತೆ ಇರಬೇಕು. ನಾವು ನಂಬಿಕೆಯಿಂದ ರಕ್ಷಣೆಯನ್ನು ಪಡೆದುಕೊಂಡು ಹಾಗೆ ಪಾಪದ ಮೇಲೆ ಜಯವನ್ನು ಪಡೆದುಕೊಳ್ಳಲು ಸಾಧ್ಯವೇ? 1 ಯೋಹಾನ 5:4 ಹೇಳುವ ಪ್ರಕಾರ ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ. ಆಗಿದ್ದಲ್ಲಿ ಲೋಕ ಎಂದರೆ ಯಾವುದೆಂದು ದೇವರ ವಾಕ್ಯವು ಈ ರೀತಿಯಾಗಿ ತೋರಿಸಿಕೊಳ್ಳುತ್ತದೆ. ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ. 1 ಯೋಹಾನ 2:16. ಹಾಗಾದರೆ ಇದು ನಮಗೆ ಕಲಿಸುವುದು ಏನೆಂದರೆ ನಂಬಿಕೆಯ ಮೂಲಕವೇ ಇವೆಲ್ಲ ವಿಷಯಗಳ ಮೇಲೆ ಜಯ ಸಾಧಿಸಬಹುದು. ಆದರೆ ನಂಬಿಕೆ ಹೇಗಿರಬೇಕು? ದೇವರ ಪರಿಪೂರ್ಣ ಪ್ರೀತಿ ಹಾಗೂ ಅವರ ಶಕ್ತಿಯಲ್ಲಿ ಕಲಿಸಲಾರದ ನಂಬಿಕೆಯ ಮೂಲಕ ನಮ್ಮ ಸಂಪೂರ್ಣ ವ್ಯಕ್ತಿತ್ವವು ದೇವರನ್ನೇ ಆಶ್ರಯಿಸುವುದು ಎಂಬುದಾಗಿ 1:12 ಹೇಳ್ತದೆ. ಆತ್ಮೀಯ ಪ್ರಿಯರೇ, ನಾವು ಏನನ್ನು ನಂಬುತ್ತೇವೋ ಅದನ್ನೇ ಪಡೆಯರಾಗಿದ್ದೇವೆ. ಇದು ವಿಚಾರಶಕ್ತಿಯ ಮೂಲಕ ಪ್ರಾಪ್ತವಾಗುವ ನಂಬಿಕೆಯಲ್ಲ. ಹಾಗಾದರೆ ದೇವರಲ್ಲಿ ನಂಬಿಕೆ ಇರುವುದು ಎಂದರೆ ದೇವರ ಚಿತ್ತವೇ ನಾವು ನಡೆಯಬೇಕಾದಂಥ ಅತ್ಯುತ್ತಮ ಮಾರ್ಗವೆಂದು ಅದನ್ನು ಹೊಂದುವುದು, ಸ್ವೀಕರಿಸುವುದು. ನಾವು ನಮ್ಮ ಸ್ವೇಚ್ಛಾ ಮಾರ್ಗವನ್ನು ತ್ಯಜಿಸುವ ನಿರ್ಣಯವನ್ನು ಮಾಡುತ್ತೇವೆ. ಶರೀರದ ಆಶಾಪಾಶಗಳನ್ನು ಸಿಲುಬೆಗೆ ಹಾಕುವುದು ಎಂಬುದಾಗಿ ಗಲಾತ್ಯ 5:24 ಹೇಳ್ತದೆ. ಇದೇ ಇದರ ಅರ್ಥವಾಗಿದೆ. ಇದನ್ನು ಕೈಗೊಳ್ಳಲು ನಮ್ಮ ಸ್ವಚ್ಛೆಯನ್ನು ನಿರಾಕರಿಸಲು ನಮಗೆ ಕೃಪೆಯ ಅವಶ್ಯಕತೆ ಇದೆ. ದೇವರ ಮೇಲಿನ ನಂಬಿಕೆಯಿಂದಲೇ ಇವೆಲ್ಲವೂ ಪ್ರಾರಂಭವಾಗುತ್ತವೆ. ನಮ್ಮ ಬಾಳಿನ ಎಲ್ಲ ಕಾರ್ಯಗಳಿಗೆ ದೇವರ ಚಿತ್ತವೇ ಅತ್ಯುತ್ತಮ ಎಂದು ನಾವು ನಂಬದೇ ಇದ್ದಲ್ಲಿ ನಾವು ಸ್ವಂತ ಇಚ್ಛೆಯನ್ನು ಮರಣಕ್ಕೆ ಈಡಾಗಿಸಲು ಬಯಸುವುದೇ ಇಲ್ಲ. ಹೌದು ಪ್ರೇರೆ, ಸದಾಕಾಲವು ಯೇಸುವನ್ನು ನೆನೆಸಿಕೊಂಡು ಅವರ ಉದಾಹರಣೆಗಳನ್ನು ಅನುಸರಿಸಿ ನಿಮ್ಮ ಮಾಂಸವು ಅಂದರೆ ಶರೀರವು ಬಲಹೀನವೆಂದು ನೀವು ಎಂದೂ ಮರೆಯಬಾರದು. ಯೇಸು ತನ್ನ ತಂದೆಯ ಬಳಿ ನಿರಂತರವಾಗಿ ಕೂಗಿಕೊಂಡು ಸಹಾಯಕ್ಕಾಗಿ ಪ್ರಾರ್ಥಿಸಿದರು. ನೀವು ಸಹ ಅದನ್ನೇ ಮಾಡಬೇಕು. ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕೆಂದರೆ ದಾಳಿ ಮಾಡಲ್ಪಟ್ಟಾಗ ಯೇಸುವಿನ ನಾಮವು ಬಲವಾದ ಬುರ್ಜು ಅಥವಾ ಕೋಟೆಯಾಗಿದೆ. ಜ್ಞಾನೋಕ್ತಿ 18:10 ಹೇಳ್ತದೆ, ಆ ಹೆಸರಿನಲ್ಲಿ ನೀವು ನಿಮ್ಮ ತಂದೆಯ ಬಳಿ ಏನನ್ನೂ ಕೇಳಿಕೊಂಡದು. ನೀವು ಯಾವುದೇ ತೊಂದರೆಯನ್ನು ಎದುರಿಸುವಾಗಲೂ, ನೀವು ಈ ಭೂಮಿಯ ಮೇಲೆ ಯಾವುದೇ ಮೂಲೆಯಲ್ಲಿದ್ದರೂ ಯಾವಾಗಲೂ ಉತ್ತರ ಸಿಕ್ಕುವಂಥದ್ದಾಗಿದೆ. ಆದ್ದರಿಂದ ನಮ್ಮನ್ನು ನಾವು ತಗ್ಗಿಸಿಕೊಂಡು ಕರ್ತನಿಗೆ ಉತ್ತಮ ರೀತಿಯಾದ ಬಾಂಧವ್ಯವನ್ನು ಸುನತಿಯ ಹೃದಯ ಸುನತಿಯನ್ನು ಮಾಡಿಕೊಂಡಾಗ ನಿಜವಾದಂಥ ಆಶೀರ್ವಾದ ಸಿಗ್ತದೆ. ದೇವರು ಈ ವಾಕ್ಯದೊಂದಿಗೆ ನಮ್ಮನ್ನು ಆಶೀರ್ವಾದ ಮಾಡಲಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳ ಒಡೆಯನೆ, ಸರ್ವಶಕ್ತನೇ, ಪರಿಶುದ್ಧನಾಂತ ದೇವರೇ, ನಿನಗೆ ಸ್ತೋತ್ರಪ್ಪ. ಈ ಸಮಯದಲ್ಲಿ ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನಮ್ಮ ಮೇಲೆ ಸುರಿಸು. ಹೃದಯ ಸುನ್ನತಿ ಎಂಬ ವಿಚಾರವನ್ನು ಕರ್ತನೆ ನಿನ್ನಮಗೆ ತಿಳಿಸಿಕೊಟ್ಟಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳುವಂಥ ಪ್ರತಿ ಒಬ್ಬರನ್ನು ಹೆಸರಾಗಿ ಆಶ್ರಯಿಸಿ ಬಲಪಡಿಸಿ ನಿನ್ನ ಕೃಪೆಗೆ ತಕ್ಕಂತೆ ನಮ್ಮೆಲ್ಲರನ್ನ ನೀನು ಕಾಯುತ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಡುತ್ತೇವೆ ತಂದೆ, ಆಮೇನ್.
ನಿಮಗೆ ಸತ್ಯವೇದದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ವಿಳಾಸಕ್ಕೆ ಪತ್ರ ಬರೆಯಿರಿ ಅಥವಾ ದೂರವಾಣಿ ಕರೆ ಮಾಡಿರಿ. ನಮ್ಮ ದೂರವಾಣಿಯ ಸಂಖ್ಯೆ 9060684773 ಹಾಗೂ 8390605299. ನಮ್ಮ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, SDA ಮಿಷನ್ ಕಾಂಪೌಂಡ್, ಸ್ಯಾಲಿಸ್ಬರಿ ಪಾರ್ಕ್, ಮಾರ್ಕೆಟ್ ಯಾರ್ಡ್ ಪೋಸ್ಟ್, ಪುಣೆ 411037, ಮಹಾರಾಷ್ಟ್ರ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುವ. ನಮಸ್ಕಾರಗಳು.